सदनुग्रहं दशग्रीवच्छिदं शापान् मणिग्रीवविमोचनम् स्वनामग्रहणादेवा निरस्तग्रहविग्रहं वृन्दावनगतं वन्दे ब्रह्मरुद्रेन्द्रवन्दितम् स्वान्तस्थानन्तशय्याय पूर्णज्ञानरसारण्यसे उत्तुङ्गवाक्तरङ्गाय मध्वदुग्धाब्धये नमः गुरुमखिलगुणज्ञं सद्गुणैकाधिवासम् शमदमपरिनिष्ठं सत्त्वनिष्ठं वरिष्ठं सकलसुजनशिष्टं नित्यनिर्धूतकष्टं हयमुखपदनिष्ठं मां भजन्तु प्रपन्नाः पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे नीलाकरार्चितानन्तलीलागोपालपालितान् विद्यापयोनिधीन् वन्दे ब्रह्मविद्यागुरुन् मम ब्रह्मचर्यहरिप्रीतिसुविद्याबाधशारिणः इष्टदान् कष्टहर्तॄन्नः विद्यामान्यान् मुनीन् नमः वादिराजपदद्वन्द्ववारिजासक्तमानसान् विश्वप्रियगुरून् वन्दे मन्दोहं देवि शुद्धये सत्यं सत्यं पुनः सत्यं विष्णुतीर्थप्रसादतः सर्वे कामाः भवन्त्येव शपथो बिम्बसन्निधौ चिन्तामणिं सुभक्तानां कल्पवृक्षं च कामदं स्वामिनं त्वां रघुप्रेमतीर्थं वन्देह्यभीष्टदम् अज्ञानतिमिरच्छेदं बुद्धिसम्पत्प्रदायकं विज्ञानविमलं शान्तं विजयाख्यगुरुं भजे ॐ जन्माद्यस्य यतोऽन्वयादिनरतश्चार्थेष्वभिघ्नस्वराट् तेने ब्रह्महृदायादिकवये मुह्यन्तियं सूरयः तेजो वारि मृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि श्रीगुरुभ्यो नमः हरिः ओम्। अदेहधर्मवान् विष्णुः देहधर्मवदीयते जीवस्तु अदेहधर्मोऽपि परतो देहधर्मवान् स्वयं तु अनभिमानः सन् अज्ञानामेव दर्शयेत्। विष्णुः जीवस्त्वाभिमानी यावन्मुक्तिपदं रजेत् ಇದು ವಿಷ್ಣು ಸಂಹಿತಾಯ ಆಚಾರ್ಯರು ತಾತ್ಪರ್ಯದಲ್ಲಿ ಕೊಡ್ತಾ ಬರ್ತಾ ಇದ್ದಾರೆ. ಅದೇಹ ಧರ್ಮವಾನ್ ವಿಷ್ಣು ದೇಹ ಧರ್ಮವದೀಯತಿ, ಈ ದೇಹದೊಳಗೆ ಜೀವ ಇದ್ದಾನೆ, ಭಗವಂತ ಇದ್ದಾನೆ. ಈ ದೇಹದ ಧರ್ಮಗಳು ದೇವರ ಮೇಲೆ ಜೀವನ ಮೇಲೆ ಎಷ್ಟು ಬೀಳುತ್ತೆ ಅಂತ ಹೇಳ್ತಾ ಇದ್ದಾರೆ. ದೇವರಿಗೆ ಈ ದೇಹದ ಮೇಲೆ ಅಭಿಮಾನ ಇಲ್ಲದ್ದರಿಂದ ದೇವರಿಗೆ ಈ ದೇಹದ ಧರ್ಮಗಳ ಸಂಪರ್ಕ ಇಲ್ಲ. ಆದರೆ ದೇಹ ಧರ್ಮವತ್ ಈಯತೆ, ಅಂದರೆ ಭಗವಂತ ಆಯಾ ದೇಹದಲ್ಲಿದ್ದುಕೊಂಡು ಆಯಾ ದೇಹಧಾರಿಯ ಹೆಸರಿಂದ ಕರೆಯಲ್ಪಡ್ತಾನೆ. ಜೀವಿ ಏನಿರ್ತಾನಲ್ವ ಅವನು ಜೀವಸ್ತು ಅದೇಹ ಧರ್ಮೋಪಿ, ಇವನಿಗೆ ಆ ದೇಹಧರ್ಮದ ಸ್ವರೂಪದಿಂದ ಸಂಬಂಧ ಇಲ್ಲ. ಆದರೆ ಪರತೋ ದೇಹಧರ್ಮವಾನ್ ಅಂದರೆ ಪರತಃ, ನಿನ್ನೆ ವಿಸ್ತಾರವಾಗಿ ನೋಡ್ತಾ ಬಂದವು ಆ ದೇಹಧರ್ಮಗಳ ಸಂಬಂಧ ಅಂದರೆ ದೇಹ ಕೃಶ ಆದರೆ ತಾನು ಕೃಶ ಆಗಿದ್ದೇನೆ ಅಂತ ತಿಳಿಯೋದು, ದೇಹ ಬಡಕಲಾದರೆ ತಾನು ಬಡಕಲಾದೆ, ದೇಹ ದಪ್ಪಕ್ಕಾದರೆ ತಾನು ದಪ್ಪಕ್ಕಾದೆ ಅಂತ ದೇಹ ಧರ್ಮಗಳನ್ನು ತನ್ನಲ್ಲಿ ಇಲ್ಲದ್ದನ್ನು ತಿಳಿಯೋದು, ಅದನ್ನು ಆರೋಪ ಅಂತ ಕರೀತಾರೆ. ವಿಷ್ಣು ಜೀವಸ್ತು ಅಭಿಮಾನಿ ಯಾವನ್ ಮುಕ್ತಿ ಪದಂ ರಜೇ, ಜ್ಞಾನಿಯಾದವ ಅಂದರೆ ಒಳ್ಳೆ ಭಗವಂತನ ಅನುಗ್ರಹ ಪಡೆಯಬೇಕು ಅಂತಿದ್ದವ, ಗುರುಗಳ ಸೇವಕನಾದವ ಹೇಗಿರಬೇಕು? ಶರೀರದ ಅಭಿಮಾನ ತ್ಯಾಗ ಮಾಡಿರಬೇಕು. ಜೊತೆಗೆ ಅಜ್ಞಾನಮೇವ ದರ್ಶಯೇತ್, ಅಂದರೆ ಅಜ್ಞಾನಿಗಳಿಗೆ ಸಾಮಾನ್ಯನಂತೆ ಕಾಣಬೇಕು. ತಾನು ಒಳಗೆ ದೇಹದ ಮೇಲೆ ಅಭಿಮಾನ ಬಿಟ್ಟಿರಬೇಕು. ಇಲ್ಲಿ ಆಚಾರ್ಯ ಹೇಳ್ತಾ ಇದ್ದಾರೆ, ನಾವು ಅಭಿಮಾನ ದೇಹದ ಮೇಲೆ ಬಿಡೋದು ಪ್ರಧಾನ, ಅದನ್ನು ಇನ್ನೊಬ್ಬರಿಗೆ ತೋರೋದು ಪ್ರಧಾನ ಅಲ್ಲ. ಇನ್ನೊಬ್ಬರಿಗೆ ನಾವು ಜಡ ಉನ್ಮತ್ತರಂತೆ ಕಾಣಬೇಕು ಅಂತ ಹೇಳ್ತಾರೆ. ಹುಚ್ಚರಂತೆ, ಏನೂ ಗೊತ್ತಿಲ್ಲದವರಂತೆ ಇರಬೇಕು. ಒಳಗೆ ದೇಹಾದಿಗಳ ಮೇಲೆ ಅಭಿಮಾನಗಳನ್ನು ಬಿಟ್ಟಿರಬೇಕು. ಇನ್ನು ಮುಂದೆ ಹೇಳ್ತಾ ಇದ್ದಾರೆ, ಮುಕ್ತಿಗೆ ಹೋಗೋ ಪರ್ಯಂತ ಈ ಲಿಂಗ ದೇಹಾದಿಗಳು ಇದ್ದೇ ಇರುತ್ತೆ. ಲಿಂಗ ಅಂದರೆ ವಿರಜಾಸ್ನಾನ ಪರ್ಯಂತ, ಅಷ್ಟರ ಪರ್ಯಂತ ಈ ದೇಹ ಅಭಿಮಾನಿಗಳಾಗಿ, ಅಂದರೆ ಅಭಿಮಾನಿ ಅಂದರೆ ನಿಯಾಮಕನಾಗಿ ಭಗವಂತ, ಭಗವಂತನಿಂದ ನಿಯಮ್ಯನಾಗಿ ಜೀವ, ಅಂದರೆ ಅವನಿಂದ ಎಲ್ಲದಕ್ಕೂ ಭಗವಂತನ ಮೇಲೆ ಆಧಾರಪಟ್ಟವನಾಗಿ ಜೀವ, ಅವನನ್ನು ನಿಯಮನ ಮಾಡತಕ್ಕಂಥವ ದೇವ ಈ ದೇಹದಲ್ಲಿ ಮುಕ್ತಿಗೆ ಹೋಗೋ ಪರ್ಯಂತ ಇಬ್ಬರೂ ಇದ್ದೇ ಇರುತ್ತಾರೆ ಎಂಬುದನ್ನು ಚೆನ್ನಾಗಿ ತಿಳಿಸಿಕೊಡ್ತಾ ಬರ್ತಾರೆ. ಒಟ್ಟಾರೆ ಇಲ್ಲಿ ಈ ಶ್ಲೋಕದಿಂದ ಹೇಳಿದ್ದೇನು ಅಂದರೆ, ಹೇಳ್ತಾರೆ ದೇಹದ ಮೇಲೆ ಅಭಿಮಾನ ಬಿಡುತ್ತಾ ಬರಬೇಕು. ಪ್ರವಚನಕ್ಕಿದು ಬಹಳ ಚೆನ್ನಾಗಿರೋ ವಿಷಯ, ಅನುಭವಕ್ಕೆ ಬಹಳ ಕಷ್ಟ. ಯಾಕೆ? ದೇಹದ ಮೇಲೆ ಅಭಿಮಾನ ಬಿಡಬೇಕಾದರೆ ದೇಹಾಭಿಮಾನ ಬಿಟ್ಟಂಥ ಗುರುಗಳ ಅನುಗ್ರಹ ಆಗಬೇಕು. ದೇಹಾಭಿಮಾನ ಇಲ್ಲದೇ ಇರತಕ್ಕಂಥ ದೇವತೆಗಳ ಅನುಗ್ರಹ ಆಗಬೇಕು, ಮಹಾತ್ಮರ ಅನುಗ್ರಹ ಆಗಬೇಕು. ಆವಾಗ ಮಾತ್ರ ನಮಗೆ ದೇಹಾಭಿಮಾನ ಬಿಡಲಿಕ್ಕೆ ಸಾಧ್ಯ. ಆದರೆ ವಿಷಯ ತಿಳಿದಿರಬೇಕು, ಅದಕ್ಕಾಗಿ ಪ್ರಯತ್ನ ಸತತ ಆಗಬೇಕು. ಭಗವಂತ ತಿಳಿಸ್ತಾನೆ ವಿಷಯ, ತಾನೇ ಪ್ರಯತ್ನ ಮಾಡಿಸ್ತಾ ಇರ್ತಾನೆ. ಅದಕ್ಕಾಗಿ ನಾವು ಕಾಯಬೇಕಾ ಅವನು ಮಾಡಿಸ್ತಾನ, ಈ ಶಬ್ದಗಳು ಯಾವುದೂ ಇಲ್ಲ, ಮಾಡಿಸೇ ಬಿಡ್ತಾ ಇದ್ದಾನವನು. ಅಂತಹ ಸ್ವಾಮಿ ಪ್ರಯತ್ನ ಮಾಡಿಸಿ ನಮಗೆ ಈ ದೇಹಾಭಿಮಾನವನ್ನು ಕಳೆಯುತ್ತಾನೆ. ಈ ದೇಹಾಭಿಮಾನ ಎಷ್ಟು ಕಠಿಣ, ಎಷ್ಟು ತೊಂದರೆ ಕೊಡುತ್ತೆ ಅಂದರೆ, ಇದ್ದಷ್ಟು ಕಾಲ ದೇಹದ ಮೇಲೆ ಅಭಿಮಾನ ಇರುತ್ತೆ, ಒದ್ದಾಡ್ತಾ ಇರ್ತೀವಿ. ಹೋಗುವ ಕಾಲಕ್ಕೆ ಶತವೃಶ್ಚಿಕ ದಷ್ಟಸ್ಯ ಯಾಪೀಡಾ ಸಾನುಭೂಯತೆ ಅಂತ, 100 ಚೇಳು ಏಕಕಾಲದಲ್ಲಿ ಕಚ್ಚಿದರೆ ಏನು ಅನುಭವ ಆಗಬೇಕು, ಅಷ್ಟು ಅನುಭವ ಆಗುತ್ತೆ ಪ್ರಾಣ ಹೋಗುವ ಕಾಲಕ್ಕೆ. ಯಾಕೆ ಅಂದರೆ, ಜೀವನಿಗೆ ದೇಹದ ಮೇಲೆ ಅಭಿಮಾನ ಇರೋದರಿಂದ. ಒಟ್ಟಾರೆ ಸಾಧನ ಅಂದರೆ ಏನು? ನಾವು ಬದುಕಿದರೊಳಗೆ, ಸಾಯೋದರೊಳಗೆ ಆದಷ್ಟು ದೇಹದ ಮೇಲೆ ಅಭಿಮಾನ ಕಳೆದುಕೊಳ್ಳೋದು ಸಾಧನ. ಆ ದೇಹಾಭಿಮಾನ ಕಳ್ಕೋಬೇಕಾದ್ರೆ ಅದಕ್ಕೆ ಮಂತ್ರ, ನಾನು ಬೇರೆ ದೇಹ ಬೇರೆ, ನಾನು ಬೇರೆ ದೇಹ ಬೇರೆ, ಈ ಮಂತ್ರ ಸಿದ್ಧಿ ಆಗಬೇಕು. ಅದಕ್ಕಾಗಿ ಅಹೋರಾತ್ರಿಗಳು ಚಿಂತನೆ ಆಗಬೇಕು. ಅದು ಮಾಡಿ 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 ಜಪ ಚಿಂತನೆ ಮಾಡಿ, ಚಿಂತನಾಪೂರ್ವಕ ಜಪ ಮಾಡಿ 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 ನಮ್ಮ ರಕ್ತಗತ ಆಗಬೇಕು. ಕನಸಲ್ಲೂ ನಮಗೆ ಶರೀರವನ್ನು ನೋಡಿ ನಾನೇ ಇದು ಅಂತ ಬರಬಾರದು, ಅಷ್ಟು ಅಭ್ಯಾಸ ಆಗಬೇಕು. ಇದು ಸಾಧನ ಅಂತ ಕರೀತಾರೆ. ಯೋಸೌ ಗುಣೈಹಿ ವಿರಚಿತೋ ದೇಹೋಯಂ ಪುರುಷಸ್ಯ ಹಿ ಸಂಸಾರ ತನ್ನಿಬಂಧೋಯಂ ಪುಂಸೋ ಅವಿದ್ಯಾ ಸ್ಥಿತಾತ್ಮನಃ. ಇಲ್ಲಿ ಹೇಳ್ತಾ ಬರ್ತಾ ಇದ್ದಾರೆ, ಯೋಸೌ ಗುಣೈಹಿ ವಿರಚಿತ ದೇಹೋಯಂ ಪುರುಷಸ್ಯ ಹಿ, ಈ ಜೀವರ ಹೊರಗಿರತಕ್ಕಂಥ ಈ ದೇಹ ಏನಿದೆ, ಇದು ಎಂಥ ಅಂದರೆ 3 ಗುಣಗಳಿಂದ ರಚಿತವಾದ್ದು. ಒಂದಂತೂ ಸತ್ಯ, ಏನು ಏನೇ ಪ್ರವಚನಗಳು ಕೇಳಲಿ, ಏನೇ ಮಾಡ್ತಾ ಇರಲಿ, ಅದು ಸ್ವಲ್ಪ ಆದರೂ ಅನುಷ್ಠಾನಕ್ಕೆ ಬರ್ತಾ ಇದ್ದರೆ ನಿತ್ಯ ಮನಸ್ಸಲ್ಲಿ ಚೂರು 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 ಬರ್ತಾ ಇದ್ದರೆ, ನಮಗೆ ಕಷ್ಟಕಾಲ ಬಂದಾಗ ಅದು ನಮ್ಮನ್ನು ಕಾಯುತ್ತೆ. ಕಷ್ಟಕಾಲ ಬಂದಾಗ ಅನುಭವಕ್ಕಿಟ್ಟ ಜ್ಞಾನ ಕಾಯುತ್ತೆ, ಬರೀ ಕೇಳಿದರೆ ಕಾಯಲ್ಲ. ಸುಮ್ಮನೆ ಪ್ರವಚನ ಪಾಠ ಇವು ಕೇಳುತ್ತಾ ಇದ್ದು ಅದು ಚೂರು ಅನುಭವಕ್ಕೆ ನಾವಿಡದೆ ಹೋದರೆ ತೊಂದರೆಗಳು ಬಂದಾಗ ಈ ದೇವರು ಬೇಡ, ಪುರಾಣ ಬೇಡ, ಅದು ಬೇಡ, ಇದು ಬೇಡ ಅಂತ ಬೈದು ಸುಮ್ಮನೆ ಕೂಡುವ ಸ್ಥಿತಿ ಬರುತ್ತೆ. ಎರಡೂ ರೀತಿಯಾದವರು ದರ್ಶನ ಕೊಡ್ತಾರೆ. ಒಬ್ಬರು ನಿತ್ಯ ಷೋಡಶಿ ಚತುರ್ದಶಿ ಕೇಳಿ ಅನುಷ್ಠಾನವನ್ನು ಮಾಡಿಕೊಳ್ತಾ, ಆ ಅನುಷ್ಠಾನ ಮಾಡಿಕೊಳ್ತಾ ಇದ್ದು ವೈದ್ಯರು ಬಂದು ನಿಮಗಿನ್ನ ತುಂಬ ಕೊನೆ ಹಂತದಲ್ಲಿದ್ದೀರಾ, ಕ್ಯಾನ್ಸರ್ ಇದೆ, ಇನ್ನು ಕೆಲವು ದಿವಸಕ್ಕೆ ನೀವು ಹೋಗ್ತೀರಾ ಅಂತ ಹೇಳಿದರೆ ಅದನ್ನು ಯಾವುದೇ ಒಂದು ಗಂಭೀರತೆ ಇಲ್ಲದೆ, ಅಂದರೆ ಸೀರಿಯಸ್ ಆಗಿ ನೋಡದೆ, ನೀವು ಊಟ ಮಾಡಬೇಕು ಅಂದರೆ ಎಷ್ಟು ಸುಲಭವಾಗಿ ನಾವು ನೋಡ್ತೀವೋ ಆ ಥರ, ಹೌದಾ ಸರಿ ನಾನು ಹೋಗ್ತೀನಿ ಅಂತ ಕೇಳಿ ಮನೆಗೆ ಬಂದು ಸಂತೋಷವಾಗಿ ಪಾರಾಯಣಾದಿಗಳು ಮಾಡಿಕೊಳ್ತಾ ತಮ್ಮವರಿಗೂ ಎಲ್ಲ ಹೇಳಿ ನಾನಿನ್ನು ಹೊರಡುತ್ತೇನೆ ಅಂತ ಸಂತೋಷವಾಗಿ ಹೊರಟವರು ಇದ್ದಾರೆ. ಇತ್ತ ನೀವು ಒಂದು ವೇಳೆ ಹೋಗ್ತೀರೇನೋ ಅಂತ ಹೇಳಿದರೆ ಯಪ್ಪ ನಾನು ಹೋಗ್ಬಿಡ್ತೇನೆ ಅಂತ ದುಃಖಪಟ್ಟು 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 ಒದ್ದಾಡುವವರು ಇದ್ದಾರೆ. ಯಾಕೆ? ಕೇಳಿದ್ದು ಇಲ್ಲಿ ಅನುಷ್ಠಾನಕ್ಕೆ ಬಂದಿದೆ, ಅಲ್ಲಿ ಅನುಷ್ಠಾನಕ್ಕೆ ಬರಲಿಲ್ಲ, ಎರಡರ ವ್ಯತ್ಯಾಸ ಇಷ್ಟೇ, ಅದನ್ನು ಹೇಳ್ತಾ ಇದ್ದಾರೆ. ಈ ಪುರಾಣಾದಿಗಳಾಗಲಿ ಯಾವುದೇ ಆಗಲಿ ನಮಗೆ ವಿಶೇಷವಾದ ಚೂರಾದರೂ ಅದನ್ನು ಅನುಷ್ಠಾನಕ್ಕಿಟ್ಟರೆ ಅದರ ಫಲವೇ ಬೇರೆ ಬೇರೆ, ಅದನ್ನೇನು ಹೇಳ್ತಾ ಬರ್ತಾ ಇದ್ದಾರೆ. ಅವಿದ್ಯಾ ಸ್ಥಿತಾತ್ಮನಃ ಅಂದರು. ಈ ದೇಹ ಏನಿದೆ, ಪುರುಷಸ್ವಹಿ ದೇಹೋಯಂ, ಈ ಜೀವಿಯಾದವನ ದೇಹ ಗುಣೈಹಿ ವಿರಚಿತ, ಮೂರು ಗುಣಗಳಿಂದ ಏರ್ಪಟ್ಟದ್ದು. ಅವಾಗ ಕೇಳಿದ್ರು, ಯಾವ ದೇಹದ ಕುರಿತು ಹೇಳ್ತಾ ಇದ್ದೀರಿ? ಲಿಂಗದೇಹವೂ ಮೂರು ಗುಣಗಳಿಂದ ಬಂದದ್ದು, ಅನಿರುದ್ಧ ದೇಹವೂ ಮೂರು ಗುಣಗಳಿಂದ ಬಂದಿದ್ದು, ಸ್ಥೂಲ ದೇಹವು ಮೂರು ಗುಣಗಳಿಂದ ಏರ್ಪಟ್ಟದ್ದು. ಆದ್ದರಿಂದ ಮೂರು ಗುಣಗಳಿಂದ ಏರ್ಪಟ್ಟಂಥ ಈ ದೇಹಗಳೇನಿವೆ, ಇದೇ ಸಂಸಾರ. ಆವಾಗ ನಮಗೆ ಜಡವಾದ ಶರೀರಗಳೇನಿವೆ, ಇದೇ ಸಂಸಾರ ಅಂತ ಹೇಗೆ ಹೇಳ್ತೀರಾ? ಅವಾಗ ಹೇಳ್ತಾ ಇದ್ದಾರೆ, ದೇಹೋಯಂ ಪುರುಷಸ್ವಹಿ ಸಂಸಾರ ತನ್ನಿಬಂಧೋಯಂ ಪುಂಸಃ ಅವಿದ್ಯಾ ಸ್ಥಿತಾತ್ಮನಃ. ಇಲ್ಲಿ ಹೇಳ್ತಾ ಇದ್ದಾರೆ, ಈ ಸಂಸಾರ ಅಂಬುದು ಸುತ್ತು ಬಂದಿದೆಯಲ್ಲ ನಮಗೆ, ಸಂಸಾರ ಅಂದರೆ ನಾನಾ ರೀತಿ ಬಂಧನ, ಅದು ಯಾವುದರಿಂದ ನಮಗೆ ಬಂದಿದೆ ಅಂದರೆ ಹೇಳ್ತಾರೆ, ಈ ಮೂರು ದೇಹಗಳಿವೆಯಲ್ಲ, ಲಿಂಗದೇಹ, ಅನಿರುದ್ಧ ದೇಹ, ಸ್ಥೂಲ ದೇಹ ಅಂತ, ಅದರಲ್ಲಿ ಲಿಂಗದೇಹದಲ್ಲಿ ಬೀಜ ರೂಪದಿಂದ ಇರುವಂತಹದ್ದು ಯಾವುದು? ಅಜ್ಞಾನ ಅಥವಾ ಅವಿದ್ಯ. ಈ ಅವಿದ್ಯ ಎಂಬುದು ಲಿಂಗದೇಹದಲ್ಲಿರತಕ್ಕಂಥದ್ದು, ಅದು ಜೀವನಿಗೆ ಸಂಪರ್ಕ ಬರ್ತಾ ಇದೆ. ಹಾಗೆ ಅನಿರುದ್ಧ ಸ್ಥೂಲ ದೇಹಗಳಲ್ಲಿ ವಿಸ್ತಾರವಾಗಿ ವ್ಯಾಪಿಸಿ ಅಲ್ಲಿ ವ್ಯಾಪ್ತನಾದಂಥ ಜೀವನಿಗೆ ಜೀವ ಹೃದಯದಲ್ಲಿ ಕಮಲದಲ್ಲಿ ಇದ್ದವನಾದರೂ ಪ್ರಕಾಶತಃ ವ್ಯಾಪ್ತ. ಆ ಸ್ವರೂಪ ದೇಹದಿಂದ ಜೀವನ ಪ್ರಕಾಶ ಹೊರಟು ಲಿಂಗದೇಹದಲ್ಲೆಲ್ಲ ವ್ಯಾಪಿಸಿ ನಂತರ ಅನಿರುದ್ಧ ದೇಹದಲ್ಲೆಲ್ಲ ವ್ಯಾಪಿಸಿ ನಂತರ ಸ್ಥೂಲ ದೇಹದಲ್ಲೆಲ್ಲ ವ್ಯಾಪಿಸುತ್ತೆ. ಇಂಥ ವ್ಯಾಪಿಸಿರುವ ಜೀವನಿಗೆ ಆ ಜೀವ ಸ್ವರೂಪ ದೇಹದಿಂದ ಎಲ್ಲ ಕಡೆ ವ್ಯಾಪಿಸಿದ್ದರೆ, ನಾನು ಒಂದು ದೃಷ್ಟಾಂತ ಕೊಟ್ಟಿದ್ದೆ, ಏನು ಬಲ್ಬ್ ಇದೆ, ಬಲ್ಬಿನಿಂದ ಬರತಕ್ಕಂಥ ಬೆಳಕು ಬಿಳಿಯೇ, ಅದಕ್ಕೆ ಬಣ್ಣದ ಕಾಗದ ಹತ್ತಿಸಿದರೆ ಸುತ್ತು, ಆ ಬಣ್ಣದ ಕಾಗದದ ಮೂಲಕ ಬೆಳಕು ಬಂದರೆ ಆ ಕಾಗದದ ಬಣ್ಣ ಬೆಳಕಿಗೆ ಹತ್ತುತ್ತೆ. ಬೇಕಾದರೆ ಮಾಡಿ ನೋಡಿ ಎಷ್ಟು ಹತ್ತಿ ಬಿಡುತ್ತೆ ಅಂದರೆ ಅಂಟಿಕೊಳ್ಳುತ್ತೆ. ಎಷ್ಟು ಅಂಟಿಕೊಳ್ಳುತ್ತೆ ಅಂದರೆ ಆ ಬೆಳಕಿನಿಂದ ಆ ಬಣ್ಣವನ್ನು ಬೇರು ಮಾಡಲಿಕ್ಕಾಗಲ್ಲ, ಹಾಗೆ ಹತ್ತುಕೊಂಡ್ಬಿಡುತ್ತೆ. ಹಾಲು ನೀರು ಬೆರಕೆ ಆದಂತೆ ಅದು ಹತ್ತಿಕೊಳ್ಳುತ್ತೆ. ಹಾಗಾದರೆ ಇಲ್ಲಿ ಜೀವನ ಸ್ವರೂಪ ದೇಹವೇ ಅದು ಬಲ್ಬ್ ಅಂತಿಟ್ಟುಕೊಳ್ಳಿ, ಅಲ್ಲಿಂದ ಬರುವ ಜ್ಞಾನ ಪ್ರಕಾಶವೇ ಕಾಂತಿ. ಅದು ಹೊರಗಡೆ ಬರುವಾಗ ಲಿಂಗ ದೇಹವೆಂಬ ಬಣ್ಣದ ಕಾಗದ, ಅಂದರೆ ಮೂರು ಬಣ್ಣದ್ದು, ಸತ್ವಗುಣ ರಜೋಗುಣ ತಮೋಗುಣ, ಬಿಳಿ ಕೆಂಪು ಕಪ್ಪು, ಆ ಮೂರು ಬಣ್ಣದ ಕಾಗದದ ಮೂಲಕ ಈ ಜೀವನ ತಿಳುವಳಿಕೆ ಎಂಬ ಕಾಂತಿ ಹೊರಗೆ ಬರುವಾಗ ಆ ಮೂರು ಬಣ್ಣಗಳ ಸಂಪರ್ಕ ಈ ತಿಳುವಳಿಕೆಗೆ ಆಗುತ್ತೆ, ಕಾಂತಿಗೆ ಆಗುತ್ತೆ. ಆ ಲಿಂಗ ದೇಹದಿಂದ ಹೊರಬರತಕ್ಕಂಥ ಜೀವಿಯ ತಿಳುವಳಿಕೆಗೆ ಈ ಮೂರು ಗುಣಗಳ ಬಣ್ಣ ಮಾತ್ರ ಅಲ್ಲದೆ ಆ ಮೂರು ಗುಣಗಳಿಂದ ಏರ್ಪಟ್ಟ ಲಿಂಗ ದೇಹದ ಒಳಗಿರತಕ್ಕ ಅವಿದ್ಯ ಅಜ್ಞಾನದ ಬೀಜವೂ ಇದೆ. ಅದರ ಮೇಲೆ ಈ ಜೀವನ ಜ್ಞಾನ ಪ್ರವಹಿಸಿದಾಗ ಆ ಅಜ್ಞಾನದ ಸಂಪರ್ಕವೂ ಜೀವಿಗೆ ಆಗುತ್ತೆ. ಜೀವಿಯ ತಿಳುವಳಿಕೆಗೆ ಲಿಂಗದೇಹದ ಮೂಲಕ ಪ್ರಯಾಣ ಮಾಡಿದಾಗ ಅಲ್ಲಿ ಅಜ್ಞಾನದ ಸಂಪರ್ಕ ತಿಳುವಳಿಕೆಗೆ ಆಗದದ್ದು, ಅದು ಅನಿರುದ್ಧ ದೇಹದಲ್ಲೂ ಜೀವನ ತಿಳುವಳಿಕೆಗೆ ಅಜ್ಞಾನದ ಸಂಪರ್ಕ, ಸ್ಥೂಲ ದೇಹದಲ್ಲೂ ಅಜ್ಞಾನದ ಸಂಪರ್ಕ ಬಂದು ಬಿಡುತ್ತೆ. ತಿಳುವಳಿಕೆಗೆ ಅಜ್ಞಾನದ ಸಂಪರ್ಕ ಬರೋದೇ ಸಂಸಾರ. ಅಜ್ಞಾನ ಇಲ್ಲದೆ ಈ ಜಗತ್ತಿನಲ್ಲಿ ನಾಲ್ಕು ಗೋಡೆ, ಮಠ, ಮನೆ, ಪ್ರಾಣಿಗಳು, ಮನುಷ್ಯರು ಎಲ್ಲರ ಮಧ್ಯೆ ಇದ್ದರೂ ಅಜ್ಞಾನ ನಮಗಿಲ್ಲವ, ನಾವು ಮೋಕ್ಷದಲ್ಲಿದ್ದಂತೇನೆ. ಅಜ್ಞಾನವಿತ್ತ ಈ ಎಲ್ಲವನ್ನ ನೋಡುವ ನೋಟ ಬದಲಾಗುತ್ತೆ ನಮ್ಮದು, ಅಜ್ಞಾನದಿಂದ, ನಮ್ಮೊಳಗಿರುವ ಅಜ್ಞಾನದಿಂದಾಗಿ ಅದಕ್ಕೆ ಎಲ್ಲ ಬಂಧನ ಬರುತ್ತೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಸಂಸಾರ ತನ್ನಿ ಬಂಧೋಯಂ, ಆ ದೇಹದ ನಿಬಂಧ ಅಂದರೆ ಏನು ಅಂದರೆ ದೇಹಾಭಿಮಾನ ನಿಮಿತ್ತಕಃ ಸಂಸಾರ. ಅಂದರೆ ಇಲ್ಲಿ ಸರಿಯಾಗಿ ನೋಡಬೇಕಾದರೆ ಈ ಲಿಂಗದೇಹ, ಲಿಂಗದೇಹದಲ್ಲಿರತಕ್ಕಂಥ ಅಜ್ಞಾನ, ಆ ಅಜ್ಞಾನ ನಮ್ಮ ತಿಳುವಳಿಕೆಗೆ ಹತ್ತಿದಾಗ ಆ ಅಜ್ಞಾನದ ಪರಿಣಾಮ ನಮ್ಮ ಮೇಲೆ ಅಭಿಮಾನವಾಗಿ ಬರುತ್ತೆ. ಅಜ್ಞಾನದ ಪರಿಣಾಮ ಅಭಿಮಾನ ಅಂತ ಬರುತ್ತೆ ನಮ್ಮ ತಿಳುವಳಿಕೆಗೆ. ಅಭಿಮಾನ ಹೇಗೆ? ದೇಹದ ಮೇಲಭಿಮಾನ, ಇಂದ್ರಿಯಗಳ ಮೇಲಭಿಮಾನ, ಪ್ರಾಣದ ಮೇಲಭಿಮಾನ, ಮನಸ್ಸಿನ ಮೇಲಭಿಮಾನ. ಜೀವನಿಂದ ಭಿನ್ನವಾದ, ಜೀವನಲ್ಲದ, ಜೀವನ ಸ್ವರೂಪ ದೇಹಕ್ಕೆ ಸಂಬಂಧ ಪಡದ ಹೊರಗಿನ ದೇಹ, ಹೊರಗಿನ ಇಂದ್ರಿಯಗಳು, ಹೊರಗಿನ ಪ್ರಾಣ, ಹೊರಗಿನ ಮನಸ್ಸು, ಇವುಗಳ ಮೇಲೆ ಜೀವಿಗೆ ಈ ಅಜ್ಞಾನದ ಅಂಟಿನಿಂದ ಅಭಿಮಾನ ಹುಟ್ಟುಕೊಂಡು ಬರುತ್ತೆ. ಏಳು ರೀತಿಯಾದ ಅಜ್ಞಾನದ ಶಾಖೆ ಏಳು ರೀತಿಯಾದ ಅಭಿಮಾನವನ್ನು ಹುಟ್ಟಾಕುತ್ತೆ. ಆ ಅಭಿಮಾನ ಎಂಥದ್ದು ಅಂದರೆ ಕರ್ತೃತ್ವ ಸ್ವಾತಂತ್ರ್ಯ ಅಭಿಮಾನ, ಭೋಕ್ತೃತ್ವ ಸ್ವಾತಂತ್ರ್ಯ ಅಭಿಮಾನ ಅಂತ ಏಳು ರೀತಿಯಾಗಿ ಬರುತ್ತೆ. ನಾನೇ ಕರ್ತ, ನಾನೇ ಸ್ವತಂತ್ರ ಎಂಬ ಅಭಿಮಾನ, ನಾನೇ ಉಣಬಲ್ಲೆ, ನಾನೇ ಪಡೆಯಬಲ್ಲೆ, ನನ್ನದೇ ಎಲ್ಲ ಅಂತ ಈ ಅಭಿಮಾನ ಅದು ಬೆಳೆಯುತ್ತೆ. ಅದು ಬೆಳೆದದ್ದಕ್ಕೆ ಈ ಸಂಸಾರ. ಅಂದರೆ ಏನು, ಪ್ರತಿಯೊಂದೂ ನಮಗೆ ದುಃಖ ಕೊಡ್ತಾ ಇದೆ. ಮನೆ ದುಃಖ ಕೊಡುತ್ತೆ, ವ್ಯಕ್ತಿಗಳು ದುಃಖ ಕೊಡ್ತಾರೆ, ಎಲ್ಲವೂ ದುಃಖ ಕೊಡ್ತಾ ಇದೆ. ಯಾಕೆ ಅಂದರೆ ನಮ್ಮಲ್ಲಿ ಅಭಿಮಾನವಿದೆ. ಆ ಅಭಿಮಾನದ ದೃಷ್ಟಿಯಿಂದ ನೋಡತಾ ಇದ್ದದ್ದರಿಂದ ಆ ವಸ್ತುಗಳಲ್ಲಿ ವ್ಯಕ್ತಿಗಳಲ್ಲಿ ಏನೇನು ಪರಿಣಾಮಗಳಾಗುತ್ತೆ ಅದು ನಮ್ಮ ಮೇಲೆ ಪರಿಣಾಮ ಬೀರಿ ದುಃಖಕ್ಕೆ ಕಾರಣ ಆಗುತ್ತೆ. ಇದೇ ನಮ್ಮ ವಿಷನ್. ಅವರನ್ನು ನೋಡುವಂಥ ನೋಟ ಬದಲಾಗಿ ಬಿಟ್ಟರೆ ಅದು ಯಾವುದು ಸುತ್ತಿರತಕ್ಕ ಎಲ್ಲದರಲ್ಲಿ ಬರುವ ಪರಿಣಾಮ ನಮ್ಮಲ್ಲಿ ದುಃಖಕ್ಕೆ ಕಾರಣ ಆಗಲ್ಲ. ದೊಡ್ಡ ದೊಡ್ಡ ಮಾತಾಯಿತು. ಇದನ್ನು ಚಿಕ್ಕದಾಗಿ ನಮ್ಮ ಮಾತಲ್ಲೇ ನೋಡೋದಾದರೆ ಹೇಗೆ ನೋಡಬೇಕು? ಯಾವುದೋ ಅಂಗಡಿಗೆ ಹೋಗಿದ್ದೀರ, ಯಾವುದೋ ಒಂದು ಪದಾರ್ಥ ತಗೊಳ್ಳಿಕ್ಕೆ ಹೋಗಿದ್ದೀರ, ಯಾವುದು ಟಿವಿನೋ ತಗೊಳ್ಳಿಕ್ಕೆ ಹೋಗಿದ್ದೀರ, ಅದನ್ನು ನೀವಿನ್ನ ತಗೊಂಡಿಲ್ಲ ತಗೊಂಡಿಲ್ಲ, ಯಾರೋ ಕಲ್ಲು ಹಾಕಿ ಹೊಡೆದ್ರು. ಇನ್ನ ಆ ಟಿವಿ ಮೇಲೆ ಅಧಿಕಾರ ಒಂದೇ, ಯಾವುದು ಅಂಗಡಿ ಒಂದೇ ಇದೆ. ನೀವಿನ್ನ ತಗೊಂಡಿಲ್ಲ, ದುಡ್ಡು ಕಟ್ಟಿಲ್ಲ, ಯಾರೋ ಹೊಡೆದಾಗ ಟಿವಿ ಮುರಿದೋಯ್ತು. ನಿಮಗೇನಾದರೂ ಬಾಧೆ ಆಗುತ್ತಾ? ಆಗಲ್ಲ. ಯೋಗಿಗಳಂತೆ ನಿರ್ಲಿಪ್ತರಾಗಿರ್ತೀವಿ. ಯಾಕೆ ಅಂದರೆ ನಂದು ಅಲ್ಲ. ನೋಡಿ, ಸಿಂಪಲ್ ಟಚ್. ಆ ಟಿವಿ ನಂದಲ್ಲ, ಹೇಗಾದರೂ ಹೋಗಲಿ ಅಂತ ನಗ್ತಾ ಇರ್ತೀರ. ಯದ್ಯಪಿ ಆ ಟಿವಿ ಒಡೆದದ್ದು ಹೌದು, ನೀವೇನೋ ನಗ್ತಾ ಇದ್ದೀರ. ಅಲ್ಲಿ ಪ್ರಶ್ನೆ, ಸುತ್ತಿರುವ ಪದಾರ್ಥಗಳು ಹಾಳಾದರೆ ನಮಗೆ ದುಃಖ ಬರಬೇಕಲ್ಲ? ಪದಾರ್ಥ ಹಾಳಾದರೂ ದುಃಖ ಬರಲ್ಲ. ಯಾರು ಪಕ್ಕ ಮನೆಯವರು, ಅವ್ರಿಗೆ 100 ಕೋಟಿ ಲಾಟ್ರಿ ಸಿಕ್ತು, ನಿಮ್ಗೇನಾದ್ರು ಸಂತೋಷ ಆಗುತ್ತಾ? ಏನೂ ಇಲ್ಲ. ಯಾಕೆ? ನಮ್ಮದು ಅಂತ ಅದರ ಮೇಲೆ ನಿಮ್ಗೆ ಅಭಿಮಾನ ಬರಲಿಲ್ಲ, ಹೌದಲ್ವೋ? ಹಾಂ, ಅದೇ ಆ ಟಿವಿ ನೀವು ತಗೊಂಡ್ರಲ್ಲ, ಅವರು ಟಿವಿ ಇತ್ತಲ್ಲ, ಆ ಹೊಡಿಯಲಿಕ್ಕೆ ಮೊದಲು ನೀವು ತಗೊಂಡ್ಬಿಟ್ಟಿದ್ದೀರ, ದುಡ್ಡು ಪೇ ಮಾಡಿದ್ದೀರ, ಅದು ತರ್ತಾ ಇದ್ದೀರ, ಇನ್ನೇನು ಪ್ಯಾಕ್ ಮಾಡಬೇಕು, ನೀವು ದುಡ್ಡು ಪೇ ಮಾಡಿ ಆಯಿತು, ಎಲ್ಲ ಆಯಿತು, ಅದನ್ನು ನೀವು ತರಬೇಕು. ಆರೋಗಲ್ಲ ಹಾಕಿ ಹೊಡೆದ್ರು, ಒಡೀತು. ಸರಿ, ಆ ದುಡ್ಡು ಯಾರ್ದು, ದುಡ್ಡು ಲಾಸು, ಅದು ಇದು ಬೇರೆ ನೋಡೋಣ. ಈಗ ಟಿವಿ ಒಡೆದು ಕೂಡಲೇ ನಿಮ್ಮ ಮನಸ್ಸಿನಲ್ಲಿ ಭೀಕರ ದುಃಖ ಆಗುತ್ತಾ ಇಲ್ಲ? ಅಯ್ಯೋ, ನನ್ನ ಟಿವಿ ಮುರಿಯಿತು. ಅದೇ ಟಿವಿ ನೀವು ದುಡ್ಡು ಕೊಟ್ಟು ನಂದು ಅಂತ ಭಾವನೆ ಮಾಡದೇ ಇದ್ದರೆ ಒಡೆದರೂ ನಿಮಗೇನು ದುಃಖ ಇಲ್ಲ. ಅದೇ ಟಿವಿಯ ಒಡೆತ ನಿಮಗೆ ಅಭಿಮಾನ ಬಂತ, ಅದರ ಮೇಲೆ ನಂದು ಅಂತ ದುಃಖಕ್ಕೆ ಕಾರಣ. ಇಷ್ಟೇ ಭಾಗವತ ಹೇಳ್ತಾ ಇದೆ. ನೀವು ನಿಮ್ಮ ಸುತ್ತು ಇರತಕ್ಕಂಥ ಪದಾರ್ಥಗಳು, ಮನೆ, ಟಿವಿ, ಫ್ರಿಜ್ಜು, ಕಾರು, ಏನೇನು ಅವೆಲ್ಲ, ಇನ್ನು ವ್ಯಕ್ತಿಗಳು, ಇದರ ಮೇಲೆ ಇದು ನನ್ನದು ಎಂಬ ಅಭಿಮಾನ ನಿಮಗೆ ಒಳಗೆ ಬೆಳೆಯಿತ, ಆವಾಗ ಇಲ್ಲಿ ನೋಡಬೇಕಾಗಿದ್ದೊಂದು, ನಿಮ್ಮಲ್ಲಿ ಅಭಿಮಾನ ಬೆಳೆಯಲಿ ಬೆಳೆಯದೇ ಇರಲಿ, ಇರ್ರೆಸ್ಪೆಕ್ಟಿವ್ ಆಫ್ ದಟ್, ನಿಮ್ಮ ಅಭಿಮಾನ ಇರಲಿ ಇಲ್ಲದೆ ಹೋಗಲಿ, ಹೊರಗಿನ ಪದಾರ್ಥಗಳು ಹೊರಗಿನ ವ್ಯಕ್ತಿಗಳು ಬದಲಾವಣೆಗೆ ಗುರಿಯಾಗ್ತಾ ಇರ್ತಾರೆ. ಅವರವರ ಕರ್ಮಾನುಸಾರ ಆ ಪದಾರ್ಥಗಳ ವಿಶೇಷವಾದ ಆ ಹಿಂದಿನ ಕರ್ಮ. ಯಾವುದು ಕರ್ಮ ಅಂದರೆ ಆ ಪದಾರ್ಥ ಭಗವಂತ ಎಷ್ಟು ಕಾಲ ಆ ರೀತಿ ಇಡಬೇಕು ಅಂತ ಇದ್ದ ಸಂಕಲ್ಪ ಅಷ್ಟು ಕಾಲ ಇರುತ್ತೆ, ನಂತರ ಬದಲಾಗುತ್ತೆ. ವ್ಯಕ್ತಿಗಳು ಹಾಗೆ ಆಗ್ತಾರೆ. ಇವರಿಗೆ ಬರುವ ಬದಲಾವಣೆ ಎಂಬುದು ನ್ಯಾಚುರಲ್. ಈಗ ನಾವು ಅಭಿಮಾನ ಇಲ್ಲವಾ? ನೋಡಿ, ಪಕ್ಕ ಮನೆಯಲ್ಲಿ ಏನೋ ಟಿವಿ ಮುರಿಯಿತು, ಪದಾರ್ಥದಲ್ಲಿ ವಿಕಾರ ಬಂತು, ನಮಗೇನು ವಿಕಾರ ಆಗಲಿಲ್ಲ. ಯಾರೋ ಆ ಕಡೆ ಇದ್ದವರು ಹೋದರು, ನಮಗೇನು ವಿಕಾರ ಆಗಲಿಲ್ಲ, ನಿರ್ವಿಕಾರರಾಗಿ ಇದ್ದು. ನಮ್ಮವರೇ ಹೋದರು, ದುಃಖ ದುಃಖ. ನಮ್ಮ ಪದಾರ್ಥಗಳೇ ಹೋದುವು, ದುಃಖ ದುಃಖ. ಯಾಕೆ ಇಲ್ಲಿ ಹೇಳ್ತಾರೆ, ಆ ಪದಾರ್ಥಗಳ ಮೇಲೆ ವ್ಯಕ್ತಿಗಳ ಮೇಲೆ ನನ್ನದು ಎಂಬ ಅಭಿಮಾನ ನಮಗೆ ಬೆಳೆಯುತ್ತಾ ಆ ಅಭಿಮಾನ ನಮಗೆ ದುಃಖಕ್ಕೆ ಕಾರಣ ಆಗುತ್ತೆ. ಯಾವ ರೀತಿ ದುಃಖಕ್ಕೆ ಕಾರಣ ಅಂದರೆ ಆ ಪದಾರ್ಥಗಳು ವ್ಯಕ್ತಿಗಳಿಗೆ ಬದಲಾವಣೆ ತೊಂದರೆಗಳಾದಾಗ ಆ ಬದಲಾವಣೆ ತೊಂದರೆ ನಮಗೆ ದುಃಖಕ್ಕೆ ಕಾರಣ ಆಗುತ್ತೆ. ಹೌದಲ್ವ? ಆದ್ದರಿಂದ ನಮಗೆ ದುಃಖಕ್ಕೆ ಕಾರಣ ಯಾವುದು? ಪದಾರ್ಥಗಳು ವ್ಯಕ್ತಿಗಳ ಬದಲಾವಣೆ ಅಲ್ಲ, ಇನ್ಯಾವುದು? ನಮ್ಮ ಅಭಿಮಾನವೇ ನಮ್ಮ ದುಃಖಕ್ಕೆ ಕಾರಣ. ಆದ್ದರಿಂದ ಈ ಅಭಿಮಾನ ಎಲ್ಲಿಂದ ಬರುತ್ತಾ ಇದೆ ಅಂದರೆ ದೇಹದಿಂದಾಗಿ ಬರ್ತಾ ಇದೆ. ಲಿಂಗ ದೇಹದ ಒಳಗೆ ಅಜ್ಞಾನ, ಆ ಅಜ್ಞಾನದಿಂದಾಗಿ ಅಭಿಮಾನ, ಅಭಿಮಾನದಿಂದಾಗಿ ದುಃಖ ಎನ್ನುವುದು ನಮಗೆ ಕಟ್ಟಿಟ್ಟ ಬುತ್ತಿ. ಆದ್ದರಿಂದ ನಮಗೆ ಈ ಸಂಸಾರ ಅಂದರೆ ದುಃಖ. ನಾನಾ ರೀತಿಯಾದ ದುಃಖಗಳು, ಮಾನಸಿಕ ಕಶ್ಮಲ ಬರೋದು, ಇದನ್ನು ಸಂಸಾರ ಅಂತ ಕರಿತಾ ಇದ್ವಲ್ಲ. ಹಾಗೆ ಪದಾರ್ಥಗಳಿಂದ ಸುಖ ಬರೋದು, ಆ ಸುಖ ಬರೋದು ಅದರಲ್ಲೂ ಇದು ನನ್ನದು ಅಂತ ಅಭಿಮಾನ ಇರುತ್ತಲ್ಲ, ಅದರಿಂದ ಸುಖ ಬರ್ತಾ ಇದೆ, ಅದರಿಂದ ದುಃಖ ಬರ್ತಾ ಇದೆ. ಅದನ್ನು ಹೇಳ್ತಾರೆ ತನ್ನದೇ ಆದ ಮನೆಗೆ ಅಲಂಕಾರ ಮಾಡಿದರೆ ಸಂತೋಷ ಆಗುತ್ತೆ, ಇನ್ನೊಬ್ಬರ ಮನೆಗೆ ಅಲಂಕಾರ ಮಾಡಿದರೆ ಸಂತೋಷ ಇರಲ್ಲ. ತಮ್ಮ ಮನೆಯಲ್ಲಿ ಮದುವೆ ಆಗಿ ತಮ್ಮ ಮಕ್ಕಳಿಗೆ ಕನ್ಯಾ ಮೊದಲಾದವರಿಗೆ ಅಲಂಕಾರ ಮಾಡಿದರೆ ಆನಂದ ಆಗುತ್ತೆ. ಅದೇ ಅಲಂಕಾರ, ಅಂಥದ್ದೇ ಶರೀರ, ಇನ್ನೊಬ್ಬರ ಹುಡುಗಿಗೆ ಅಲಂಕಾರ ಮಾಡಿದರೆ ಏನೂ ಆಗಲ್ಲ. ಯಾಕೆ? ನಂದು ಎಂಬೋ ಭಾವನೆ ಇಲ್ಲ. ಆ ನಂದು ಎಂಬ ಭಾವನೆ ಇರೋದರಿಂದ ಎರಡೂ, ನೋಡಿ, ಇಬ್ಬರು ಒಂದೇ ಒಬ್ಬನೇ ಕಾಂಟ್ರಾಕ್ಟರ್, ಎರಡೂ ಮನೆಗಳು ಒಬ್ಬರೇ ಕಟ್ಟಿದ್ದು, ಎರಡೂ ಮನೆಗಳು ಒಂದೇ ಥರ ಇವೆ, ಎರಡೂ ಮನೆಗಳು ಏಕಕಾಲದಲ್ಲಿ ಗೃಹ ಪ್ರವೇಶ, ಎರಡೂ ಮನೆಗಳಿಗೂ ಲೈಟಿಂಗ್ ಅರೇಂಜ್ಮೆಂಟ್ ಮಾಡಿದ್ದಾರೆ. ಆದರೆ ಇಬ್ಬರು ಓನರ್ಸ್ಗೆ ಎರಡನ್ನೂ ನೋಡಿ ಸಂತೋಷ ಬರಲ್ಲ, ತಮ್ಮದನ್ನು ನೋಡಿ ಸಂತೋಷ ಬರ್ತಾ ಇರುತ್ತೆ. ಅಂಥದ್ದೇ ಪಕ್ಕದಲ್ಲಿ ಇದ್ರೂ ಅದನ್ನು ನೋಡಿ ಸಂತೋಷ ಬರಲ್ಲ. ಅದು ಯಾಕೆ? ಮನೆಯೇ ಸುಖ ದುಃಖಗಳಿಗೆ ಕಾರಣ ಅಂತಾದರೆ ಆ ಇನ್ನೊಂದು ಮನೆ ಪಕ್ಕದಲ್ಲಿ ಇತ್ತಲ್ಲ, ಅದು ಸಂತೋಷ ಕೊಡಬಹುದಾಗಿತ್ತಲ್ಲ ಅಂತ ಕೊಟ್ಟಿಲ್ಲ. ನಂದು ಎಂಬ ಭಾವನೆ ಇದೆಯಲ್ಲ, ಅದು ಸಂತೋಷಕ್ಕೆ ಕಾರಣ ಆಗಿದೆ. ಹಾಗೆ ಈ ನಂದು ಎಂಬ ಭಾವನೆ ಇದೆಯಲ್ಲ, ಅದೇ ದುಃಖಕ್ಕೆ ಕಾರಣ. ಆವಾಗ ಮತ್ತು ಪ್ರಶ್ನೆ, ಇದೆಲ್ಲ ಯಾವಾಗ? ಈ ನಂದು ಎಂಬ ಭಾವನೆ ಇರಲಿ, ಏನು ಬೇಕಾದ್ರೆ ಇರಲಿ, ಈ ಸುತ್ತು ಇರತಕ್ಕ ಪದಾರ್ಥಗಳಲ್ಲಿ ವಿಕಾರ, ಹಾಳಾಗೋಗೋದು ಹೋಗುವುದು, ವ್ಯಕ್ತಿಗಳಲ್ಲಿ ವಿಕಾರ, ಅವರು ಆ ಅನಾರೋಗ್ಯ ಬಡೋದು ಸತ್ತು ಹೋಗೋದು, ಇಂಥವು ಇದು ಆಗದೇನೆ ಇದ್ರೆ ನಮಗೆ ದುಃಖ ಆಗಲ್ಲಲ್ಲ, ಏನೇ ಅಭಿಮಾನ ಇದ್ರು. ಅವಾಗ ಹೇಳ್ತಾರೆ, ಹಿಂದಿನ ಕರ್ಮಾನುಸಾರ ಪದಾರ್ಥಗಳಲ್ಲಿ ವ್ಯಕ್ತಿಗಳಲ್ಲಿ ಬದಲಾವಣೆ ಅದು ಖಚಿತ, ಅದು ಆಗಲೇಬೇಕು, ಅನವಾಯ್ಡಬಲ್. ಅಂತಹ ಕಾಲಕ್ಕೆ ಯಾವುದು ಆಗಲೇಬೇಕೋ ಅದನ್ನು ನಾವು ಬದಲಾವಣೆ ಮಾಡಬೇಡ. ಯಾವುದು ನಮ್ಮಲ್ಲಿದ್ದರೆ ಅದು ದುಃಖಕ್ಕೆ ಕಾರಣ ಆಗುತ್ತೋ ಅದನ್ನು ತೆಕ್ಕೊಂಡ್ರೆ ಆಯ್ತಲ್ಲ. ಆದ್ದರಿಂದ ನಮ್ಮ ಲಿಂಗ ದೇಹದ ಒಳಗಿರತಕ್ಕ ಅಜ್ಞಾನ ಬೀಜ, ಅಲ್ಲಿಂದ ಬಂದಿರತಕ್ಕಂಥ ಅಜ್ಞಾನ ಸಂಪರ್ಕ, ಅದು ಅಭಿಮಾನ ರೂಪೇಣ ನಮಗೆ ಹತ್ತಿರೋದು. ಅದರಿಂದಾಗಿ ನಮಗೆ ನಾನಾ ರೀತಿಯಾದ ದುಃಖ. ಈ ದುಃಖಾದಿಗಳಿಗೆಲ್ಲ ಕಾರಣ ಹೇಳ್ತಾ ಇದ್ದಾರೆ, ಅಯಂ ಸಂಸಾರ. ಈ ಸಂಸಾರ ಅಂದರೆ ಏನು? ನಮ್ಮ ಮನಸ್ಸಿಗೆ ಅಂಟು. ಸಂಸಾರ ಅಂದರೆ ಬಹಳ, ಆದರೆ ನಾವು ತಪ್ಪು ತಿಳ್ಕೊಬೋದು ಏನು ಅಂದರೆ, ಸುತ್ತ ಇರತಕ್ಕಂಥ ಈ ಪದಾರ್ಥಗಳು, ಮನೆ ಮಠ ನಾನಾ ವ್ಯಕ್ತಿಗಳು, ಇದೇ ಸಂಸಾರ. ಇದನ್ನು ಬಿಟ್ಟು ಹೋದರೆ ಚೆನ್ನಾಗಿರ್ತೀವಿ ಅಂತ ಕಲ್ಪನೆ. ಅದಕ್ಕಂದ್ರೂ ಅದು ನಮಗೆ ದುಃಖಕ್ಕೆ ಕಾರಣ ಅಲ್ಲ, ಅದು ಸಂಸಾರ ಅಲ್ಲವೇ ಅಲ್ಲ. ಅದರ ಮೇಲೆ ನಮ್ಮ ಒಳಗೆ ಬೆಳೆದಿರತಕ್ಕ ಅಭಿಮಾನ ಏನಿದೆ ಅದು ನಮ್ಮ ದುಃಖಕ್ಕೆ ಕಾರಣ. ಈ ಅಭಿಮಾನವೇ ಸಂಸಾರ, ಅಭಿಮಾನದಿಂದಾಗಿ ಸಂಸಾರ. ಅಭಿಮಾನ ಇಲ್ಲವ ಏನು, ಎಲ್ಲಿ ಆದರೂ ನಾವು ಸಂತೋಷವಾಗಿ ಹೋಗ್ತಾ ಇರ್ತೀವಿ. ಅಭಿಮಾನ ಕಳ್ಕೋಬೇಕು, ಚೆನ್ನಾಗಿದೆ. ಅಭಿಮಾನ ಕಳ್ಕೊಂಡ್ರೆ ಬಹಳ ಒಳ್ಳೆಯದು, ಹೇಗೆ ಕಳ್ಕೋಬೇಕು? ಅದಕ್ಕೆ ಹೇಳ್ತಾರೆ, ಅಭಿಮಾನ ಎಲ್ಲಿ ಕೂತಿದೆ? ಲಿಂಗ ದೇಹದಲ್ಲಿ ಕೂತಿದೆ. ಸ್ವರೂಪ ದೇಹ ಮೊದಲುಕೊಂಡು ನಾಲ್ಕು ದೇಹಗಳು ಯಾರ ಕಂಟ್ರೋಲಲ್ಲಿವೆ? ದೇವರ ಕಂಟ್ರೋಲಲ್ಲಿವೆ. ಮತ್ತೆ ಈ ಅಜ್ಞಾನವು ಯಾರ ಕಂಟ್ರೋಲಲ್ಲಿದೆ? ದೇವರ ಕಂಟ್ರೋಲಲ್ಲಿದೆ. ದೇವರೇ ನಮಗೆ ಇರುವಂಥದ್ದನ್ನೇ ಕೊಡ್ತಾ ಇದ್ದಾನೆ. ಅವನಾಗಿ ಅಜ್ಞಾನ ಬೇರೆ ಹುಟ್ಟಾಕ್ತಾ ಇಲ್ಲ, ಅಜ್ಞಾನ ನಮ್ದೇ ಇದೆ, ಅದನ್ನು ಕೊಡ್ತಾ ಇದ್ದಾನೆ. ಅವನು ಕೊಟ್ಟರೆ ಹೊರತು ನಮ್ದಾದರೂ ನಮ್ಗೆ ಅನುಭವಕ್ಕೆ ಬರಲ್ಲ. ಅದಕ್ಕೆ ಒಟ್ಟಾರೆ ಒಂದೇ ಒಂದು ಡಿಕ್ಲರೇಷನ್ ಏನು, ನಾವಾಗಿ ಜ್ಞಾನ ಪಡ್ಕೊಳ್ಳಿಕ್ಕೂ ಆಗಲ್ಲ, ನಾವಾಗಿ ಜ್ಞಾನ ಕಳ್ಕೊಳ್ಳಿಕ್ಕೂ ಆಗಲ್ಲ, ನಾವಾಗಿ ಅಜ್ಞಾನ ಪಡೀಲಿಕ್ಕೂ ಆಗಲ್ಲ, ನಾವಾಗಿ ಅಜ್ಞಾನ ಕಳ್ಕೊಳ್ಳಿಕ್ಕೂ ಆಗಲ್ಲ. ಮತ್ತೇನ್ರಿ ಮಾಡಬೇಕು? ಅವನ ಪಾದಕ್ಕೆ ಬಿದ್ದರೆ ಅವನೇ ನಮಗೆ ಅಜ್ಞಾನದ ಕುರಿತು ತಿಳಿಸಿಕೊಡ್ತಾ ಇದ್ದಾನಲ್ಲ, ಅವನೇ ಅದನ್ನು ಪರಿಹಾರ ಮಾಡಲಿಕ್ಕಿದ್ದಾನೆ, ಮಾಡಿಸ್ತಾನೆ. ಮಾಡಿಸಿಯೇ ಮಾಡಿಸ್ತಾನೆ. ಮಾಡಿಸ್ತಾನೇನೋ ನಾವು ಕೇಳೋಣವೇಣೋ, ಮಾಡ್ತಾನೋ ಇಲ್ಲವೋ ಕ್ವಶ್ಚನ್ಸೇ ಇಲ್ಲ, ಮಾಡಿಸಿಯೇ ಮಾಡಿಸ್ತಾ ಇದ್ದಾನೆ. ಅವನು ಮಾಡಿಸ್ತಾ ಹೀಸ್ ಇನ್ ದಿ ಪ್ರೋಸೆಸ್, ಇಟ್ ಇಸ್ ಇನ್ ದಿ ಅಂದರೆ ಹೀ ಈಸ್ ಆಲ್ರೆಡಿ ಡೂಯಿಂಗ್ ದಿ ಥಿಂಗ್ಸ್ ಆ್ಯಂಡ್ ಮೇಕಿಂಗ್ ಇಟ್ ಮೇಕಿಂಗ್ ಅಸ್ ಟು ನೋ ಮೇಕಿಂಗ್ ಇಟ್ ಕ್ಲಿಯರ್. ಆತ ತಿಳಿವಳಿಕೆ ಕೊಡ್ತಾ ಇದ್ದಾನೆ, ಕೊಡ್ತಾ ಸುಮ್ಮನೆ ಕೂತಿಲ್ಲ, ಮಾಡ್ತಾ 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 ಇದ್ದು ನಮ್ಮಿಂದ ಮಾಡಿಸ್ತಾ ತಿಳಿವಳಿಕೆ ಕೊಡ್ತಾ ಇದ್ದಾನೆ. ಆ ತಿಳುವಳಿಕೆ ಬರೋ ಕಾಲಕ್ಕೆ ಅವನು ಮಾಡಿಸಲಿ ಅಂತ ಕೂಡೋದಿಲ್ಲ, ಮಾಡಿಸ್ತಾ ಇದ್ದಾನೆ, ಇರೋ ಕಾಲಕ್ಕೇ ಕೊಡ್ತಾ ಇದ್ದಾನೆ. ಅದರಿಂದ ದೇವರ ಶರಣಾಗತರಾಗುವುದು ಅಲ್ಲೂ. ಮತ್ತು ದೇವರ ಶರಣಾಗತಿ ಹೇಗೆ ಹೇಳ್ತಾರೆ? ಆ ಅಜ್ಞಾನದೊಳಗಿರುವ ಭಗವದ್ ರೂಪವನ್ನು ಶರಣಾಗತರಾಗಿ ನೀನು ತಿರುಮುಖನಾಗಯ್ಯ. ಜ್ಞಾನದೊಳಗಿರತಕ್ಕಂಥ ನಿನ್ನ ರೂಪ ನಮಗೆ ಸಮ್ಮುಖವಾಗಲಿ ಅಂತ ಅದನ್ನು ಹೇಳ್ತಾರೆ. ದುರ್ಗಾದೇವಿ ಅಜ್ಞಾನದೊಳಗಿದ್ದು ತಾನು ತಿರೋಮುಖಳಾಗಿ ನಮಗೆ ಶ್ರೀರೂಪಳಾಗಿ ಸಮ್ಮುಖಳಾಗ್ತಾಳೆ. ಹಾಗೆ ಭಗವಂತ ಅಜ್ಞಾನದಲ್ಲಿರತಕ್ಕಂಥ ತನ್ನ ರೂಪದಿಂದ ತಿರೋಮುಖನಾದರೆ ಅಜ್ಞಾನ ನಮ್ಮಿಂದ ದೂರ ಆಗುತ್ತೆ. ಶ್ರೀ ಸಹಿತನಾಗಿರ್ತಕ್ಕಂಥ ಭಗವಂತ ನಮಗೆ ಸಮ್ಮುಖನಾದರೆ ನಮಗೆ ಜ್ಞಾನ ಬರುತ್ತೆ. ಇದು ಒಳಗಿರತಕ್ಕಂಥ ಸೂತ್ರ. ಎಂಬಲ್ಲಿಗೆ ಶ್ರೀಕೃಷ್ಣಾರ್ಪಣಮಸ್ತು. ನ ಸ್ವಲ್ಪ ಹೊತ್ತಿಗೆ ನಾರಾಯಣ ಪರಮವನ್ನು ನೋಡೋಣ.